ಅಷ್ಟೇ. ಮರು ದಿನ ಗುರುಗಳು ಬಂದ ತಕ್ಷಣ ದಯವಿಟ್ಟು ನನ್ನನ್ನು ಮಾಯಿಂದ ಬಿಡುಗಡೆ ಮಾಡಿ. ಆಗಲಪ್ಪ, ಇವತ್ತು ನಿನ್ನನ್ನು ಖಂಡಿತ ಮಾಯಿಂದ ಬಿಡುಗಡೆ ಮಾಡೋಣ ಅಂತ ಹೇಳಿದರು. ಒಂದು ಕಂಬ ಅಲ್ಲೇ ಆ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಬವನ್ನು ಬಲವಾಗಿ ಹೀಗೆ ತಬ್ಬಿಕೊಟ್ರಂತೆ ಗುರುಗಳು. ಓ ರಾಜ, ಓ ರಾಜ, ಈ ಕಂಬ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ದಯವಿಟ್ಟು ನನ್ನನ್ನು ಬಿಡಿಸ್ಬಿಡು, ನನ್ನ ಬಿಡಿಸ್ಬಿಡು. ರಾಜ ಹೇಳಿದಂತೆ, ಏನು ಗುರುಗಳೇ, ಏನು ಮಾತಾಡ್ತಾ ಇದ್ದೀರಿ? ನೀವು ಕೈ ಸಡಿಲಿಸಿದ್ರಾಯಿತು, ತನ್ನಷ್ಟಿಗೆ ಬಿಟ್ಕೊಳ್ಳುತ್ತೆ, ಆ ಕಂಬ ಯಾಕೆ ನಿಮ್ಮನ್ನು ಹಿಡ್ಕೊಂಡು? ಹಾಗೆಯಪ್ಪ, ಈ ಸಂಸಾರ ನಿನ್ನನ್ನು ಏನೂ ಹಿಡ್ಕೊಂಡಿಲ್ಲ, ನೀನೇ ಹೋಗಿ ಅದನ್ನು ತಬ್ಕೊಂಡಿದ್ದೆ ಅಷ್ಟೇ. ನೀ ಬಿಟ್ಟರೆ ಅದು ಬಿಟ್ಟು ಹೋಗುತ್ತೆ, ಇನ್ನೊಬ್ಬರು ಹಿಡ್ಕೊಳ್ಳುತ್ತೆ ಅಷ್ಟೇ. ಅದು ಸ್ವಾಮಿ ವಿವೇಕಾನಂದರು ಏನು ಹೇಳಿದರು, ನಿನ್ನ ಭವಿಷ್ಯದ ರೂಪಾರಿ ನೀನೇ, ನಿನ್ನ ಭವಿಷ್ಯದ ಶಿಲ್ಪಿ ನೀನೇ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದರು ಅದನ್ನು ಆ ರೀತಿಯಲ್ಲಿ ಅನುವಾದಿಸಿದರೆ ಈ ಉಪನಿಷತ್ತಿನ ವಾಕ್ಯ ಸಜ್ಜನರ ಬಳಿಗೆ, ತಿಳಿದವರ ಬಳಿಗೆ, ಪ್ರಜ್ಞರ ಬಳಿಗೆ ಓಡಿ, ಅವರ ಬಳಿಗೆ ಹೋಗುವವರೆಗೆ ನಿಲ್ಲಬೇಡಿ. ಹೋಗಬೇಕಾದ್ರೆ ಮೊದಲು ಹೇಳಿ, ಎಚ್ಚರಗೊಳ್ಳಿ, ಅವರನ್ನು ಕಂಡು ಹುಡುಕಿ, ಅವರ ಬಳಿಗೆ ಹೋಗಿ, ಅವರಿಂದ ತಿಳಿದುಕೊಳ್ಳಿ ಮುಕ್ತರಾಗಿ. ಹೀಗೆ ಪ್ರತಿಯೊಂದು ವಾಣಿಯು ಕೂಡ ನಮಗೇನು ಹೇಳ್ತಾ ಇದೆ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ಇದೊಂದು ಅದ್ಭುತವಾದಂತಹ ಸಂದೇಶ. ಈ ಸಂದೇಶವನ್ನು ನಾವೇನಾದರೂ ಮನಸ್ಸಿಗೆ ತೆಗೆದುಕೊಂಡದ್ದೇ ಆದರೆ, ಬಹುಶಃ ಇವತ್ತಿನಿಂದಲೇ ನಮ್ಮ ದುರದೃಷ್ಟಕ್ಕೆ ನಾವು ಅಳುವಂಥದ್ದು ನಿಂತು ಹೋಗ್ಬಿಡ್ತದೆ. ಶ್ರೀಕೃಷ್ಣ ತನ್ನ ಆ ಮಾತನ್ನು ಪರಿಪುಷ್ಟಿಗೊಳಿಸೋದಕ್ಕೋಸ್ಕರ ಮತ್ತು ವಿವರಿಸೋದಕ್ಕೋಸ್ಕರ ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ.
ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್.
ಎಷ್ಟು ಅದ್ಭುತವಾಗಿದೆ ಇದರ ಅರ್ಥ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ.
ಯಾರು ತಮ್ಮ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿರಲು ಸಮರ್ಥರಾಗಿರುವರೋ ಅವರೊಂದಿಗೆ ಈ ಮನಸ್ಸು ಆತ್ಮೀಯ ಬಂಧುವಿನಂತೆ ವರ್ತಿಸುತ್ತದೆ. ಆದರೆ ಯಾರು ತಮ್ಮ ಮನಸ್ಸನ್ನು ತಮ್ಮ ವಶದಲ್ಲಿಟ್ಟುಕೊಂಡಿಲ್ಲವೋ ಅವರ ಪಾಲಿಗೆ ಅವರ ಮನಸ್ಸೇ ದೊಡ್ಡ ಶತ್ರು.
ಇದನ್ನೊಂದು ದೈಹಿಕ ಉದಾಹರಣೆಯ ಮೂಲಕ ನಿಮ್ಗೆ ಕೊಡ್ತೇನೆ, ಒಂದು ಉದಾಹರಣೆ ಕೊಡ್ತೇನೆ. ಈ ಕೈ ಅಂತಿದೆ ನೋಡಿ, ಈ ಕೈ, ಈಗ ಎಲ್ಲರ ಕೈಗಳು ಕೂಡ ಅವರವರ ಸ್ವಾಧೀನದಲ್ಲಿ ಇರೋದ್ರಿಂದ ನೋಡಿ ಹೀಗೆ ಸುಮ್ಮನೆ ಇಟ್ಕೊಂಡಿದ್ದಾರೆ. ಯಾಕೆ? ನಿಮ್ಮ ಅಂಕೆಯಲ್ಲಿದೆ ಅದು, ಹೀಗೇ ಇಟ್ಕೊಳ್ಳಿ ಅಂತ ಎಲ್ರಿಗೂ ಶಿಕ್ಷಣ ಆಗಿದೆ ಶಾಲೆಗಳಲ್ಲಿ. ಏನಾದರೂ ಲೆಕ್ಚರಿಗೆ ಹೋಗಿದ್ದಾಗ ಅಥವಾ ಕ್ಲಾಸಿಗೆ ಹೋಗಿದ್ದಾಗ ಸುಮ್ಮನೆ ಈ ಕೈ ಎಲ್ಲ ಮಾಡಬಾರ್ದು, ಚೇಷ್ಟೆಗಳಿಂದ ಮಾಡಬಾರ್ದು ಅಂತ ಶಿಕ್ಷಣ ಆಗಿದೆ. ಮತ್ತು ಈಗ ನಿಮಗೆ ನಿಮ್ಮ ಶರೀರದ ಮೇಲೆ ಒಂದು ಸ್ವಾಧೀನ ಇದೆ, ಅದರಿಂದ ಕೈಗಳನ್ನೆಲ್ಲ ಹೀಗೆ ಇಟ್ಕೊಂಡಿದ್ದೀರಿ. ಇದೇ ಒಂದು ಕೈ, ಯಾವುದೋ ಒಂದು ಕೈ, ಬಲದಗೈನೋ ಎಡದಗೈನೋ, ಸ್ವಾಧೀನ ಕಳೆದುಕೊಂಡಿದೆ ಅಂತಿಟ್ಕೊಳ್ಳಿ. ಈಗ ಅದೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಪಾಡಿಗೆ ಅಲ್ಲಾಡ್ತಾ ಇರುತ್ತದೆ. ಏನೋ ಎಡದಗೈ ಆದ್ದರಿಂದ ನಮ್ಮ ಈ ಸ್ವಾಮಿಗಳು ಸುರಕ್ಷಿತವಾಗಿದ್ದಾರೆ. ಈ ಬಲಗೈಯೇ ಏನಾದರೂ ಸ್ವಾಧೀನ ಕಳ್ಕೊಳ್ತು ಅಂತ ಹೇಳಿದರೆ ಹೋಗಿ ಹೋಗಿ ಅವ್ರನ್ನ, ಆಗ ಅವರು ಸುಮ್ಮನಿರ್ತಾರೇನು, ಫಟ್ ಅಂತ ಒಂದು ಬಿಡ್ದುಬಿಡ್ತಾರೆ, ಬಂತು ತೊಂದರೆ. ನಮ್ಮ ಮನಸ್ಸು ಕೂಡ ಹಾಗೆ ಸ್ವಾಧೀನ ಇಲ್ಲದೇ ಇರೋದ್ರಿಂದ ಅದು ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಹೋಗ್ತಾ ಇರ್ತಾರೆ, ಹೋಗ್ತಾ ಇರ್ತದೆ. ಅದನ್ನೇ ಪುರಂದರದಾಸರು ಡೊಂಕು ಬಾಲದ ನಾಯಕರೇ ನೀವೇನೇನೇ ಊಟವ ಮಾಡಿದಿರಿ ಅಂತನ್ನುವ ಹಾಡಿನಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಡೊಂಕು ಬಾಲದ ನಾಯಕರು ಅಂದರು ಯಾರಪ್ಪ? ಅವರು ನಾಯಿ ಅಂತನೋ ಶಬ್ದ ಉಪಯೋಗಿಸ್ಲೇ ಇಲ್ಲ ಅವರು. ಯಾಕೆ ಅಂತಂದರೆ ನಾಯಿ ಮೇಲೆ ಅವರಿಗೂ ಒಂದು ಸ್ವಲ್ಪ ಪ್ರೀತಿ ಇದೆ.
ಯಾಕೆಂದರೆ ನಾಯಿ ಅಂತ ಹೇಳಿದ್ರೆ ಬೈಬಾರದು ಅದನ್ನು ನಾಯಿ ಅಂಥೇಳಿ. ಅದರ ಬದಲಿಗೆ ಡೊಂಕು ಬಾಲದವರು, ಈ ಡೊಂಕು ಬಾಲದವರು ಏನು ಮಾಡ್ತಾರೆ, ಎಲ್ಲಂದ್ರೂ ಅಲ್ಲಿ ಹೋಗಿ ಮೂಗು ಹಾಕ್ತಾರೆ. ಕಣಕ ಕೊಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ. ಕಣಕ ಕೊಟ್ಟೋ ಒನಕೆಲಿ ಬಡಿದರೆ ಕುಯ್ ಕುಯ್ ರಾಘವ ಮಾಡುವಿರಿ. ಏನರ್ಥ ಇರುತ್ತು, ಯಾವ ಜಾಗ ನಮಗೆ ಸಂಬಂಧಪಟ್ಟದ್ದಲ್ಲದೋ ಅಲ್ಲಿಗೆ ನಾವು ಹೋಗುತ್ತೇವೆ. ನಮಗೆ ಸಂಬಂಧಪಟ್ಟದ ಅಲ್ಲದಿರತಕ್ಕಂಥ ಜಾಗಕ್ಕೆ ನಾವು ಹೋಗಿದ್ದ ಹೋದಾಗ ಅಲ್ಲಿರ್ತಕ್ಕಂಥ ನಮಗೆ ಸಂಬಂಧಪಟ್ಟ ಅವರು ಅಲ್ಲದಿರತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ ಅವ್ರು ನಮ್ಮನ್ನೇನೋ ಉಪಚಾರ ಮಾಡಿ, ಓ ಬನ್ನಿ ಬನ್ನಿ ಅಂತ ಹೇಳಿ ಉಪಚಾರ ಮಾಡ್ತಾರೇನು, ಯಾಕೆ ಬಂದ್ರಿ ಅಂತ ಒಂದಾಕ್ಬಿಡ್ತಾರೆ, ಏನೋ ಒಂದು ಅವಮಾನ ಮಾಡಿಬಿಡ್ತಾರೆ. ಇದೆಲ್ಲ ಆಗುವಂಥದ್ದು ಯಾತಕ್ಕೋಸ್ಕರ, ನಮಗೆ ಸಂಬಂಧ ಪಡದೇ ಇರತಕ್ಕಂಥ ಜಾಗಕ್ಕೆ ನಾವು ಹೋಗುವುದರಿಂದ. ಹೇಗೆ ಆ ನಾಯಿ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಒನಕೆ ಏಟು ತಿಂದ್ಕೊಂಡು ಬಂತು. ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಘವ ಮಾಡುವಿರಿ. ಯಾರೋ ಏನು ಸಿಕ್ತೋ ಅದರೊಳಗೆ ಬಡಿದು ಬಿಡ್ತಾರೆ ಅವರು. ಯಾಕೆ ಇದು ಬಂದುಬಿಡ್ತಲ್ಲ, ನಾಯಿ ಬಂತು ಅದು ಮುಟ್ತು ಅಂತ ಹೇಳಿದ್ರೆ ಮೈಲಿಗೆ ಆಗಿಬಿಡುತ್ತೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಹಾಗೆ ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥದ್ದು. ಈ ಮನಸ್ಸು ಸ್ವಾಧೀನದಲ್ಲಿ ಇಲ್ಲದೇ ಇತ್ತು ಅಂತಂದರೆ ಅಲ್ಲಿ ಇಲ್ಲಿ ಹೋಗಿ ಏಟು ತಿಂದ್ಕೊಂಡು ಬಂದಿರುತ್ತೆ. ಅದನ್ನು ಸ್ವಾಧೀನಕ್ಕೆ ತಂದುಕೊಳ್ಬೇಕು. ಹೇಗೆ ತಂದುಕೊಳ್ಬೇಕು ಅದನ್ನೆಲ್ಲ ಬಹಳ ಸ್ವಾರಸ್ಯಕರವಾದ ರೀತಿಯಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ ಶ್ರೀಕೃಷ್ಣ. ಈ ಮನಸ್ಸು ಅಂತ ಹೇಳ್ತಕ್ಕಂಥ ಅದರ ಹಿನ್ನೆಲೆಯಲ್ಲಿ ಬುದ್ಧಿ ಅಂತ ಹೇಳ್ತಕ್ಕಂಥದ್ದೊಂದಿದೆ. ಬುದ್ಧಿ ಅಂತ ಹೇಳಿದ್ರೆ ಅದು ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳದ್ದು. ಅದು ಸರಿ ಇದು ತಪ್ಪು, ಸರಿಯಾದ್ದನ್ನು ಮಾಡು ಸರಿಯಲ್ಲದ್ದನ್ನು ಬಿಡು ಅಂತ ಹೇಳ್ತಕ್ಕಂಥ ಬುದ್ಧಿ ಅಂತ ಹೇಳ್ತಕ್ಕಂಥ ಅದು ನಮ್ಮಲ್ಲಿಯೇ ಇದೆ. ಆ ಬುದ್ಧಿಯ ಹಿನ್ನೆಲೆಯಲ್ಲಿ ಇನ್ನೊಂದಿದೆ, ಆತ್ಮ ಆತ್ಮ ಅಂತ ಹೇಳ್ತಕ್ಕಂಥದ್ದು. ಆತ್ಮ ಯಾವುದದು? ಅದು ನಿತ್ಯ ಶುದ್ಧ ಬುದ್ಧ ಮುಕ್ತವಾದದ್ದು. ಬುದ್ಧ ಅಂತಂದರೆ ಜ್ಞಾನಸ್ವರೂಪದ್ದು. ಆ ಜ್ಞಾನಸ್ವರೂಪವಾದಂತಹ ಆತ್ಮ ನಮ್ಮ ಹಿನ್ನೆಲೆಯಲ್ಲಿಯೇ ಇದೆ. ಆದ್ದರಿಂದ ನಮ್ಮ ಮನಸ್ಸನ್ನು ಬುದ್ಧಿಗಿಂತಲೂ ಆ ಕಡೆ ಇರತಕ್ಕಂಥ ಆತ್ಮದ ಕಡೆಗೆ ಕಳಿಸಬೇಕು. ಅವನ ಆದೇಶ ಏನು ಅಂತ ಕೇಳ್ಕೊಳ್ಬೇಕು. ಆಗ ನಮಗೆ ಒಂದು ಒಳ್ಳೆಯ ಸೂಚನೆ ಸಿಗ್ತದೆ, ಒಳಗಡೆಯಿಂದ ಒಳ್ಳೆಯ ಸೂಚನೆ ಸಿಗ್ತದೆ. ಅದು ಹೋಗಬೇಡ, ಅಲ್ಲಿ ಹೋಗಬೇಡ, ಅದನ್ನು ಮಾಡಬೇಡ, ಅಪಾಯ ಇದೆ ಅಂತ. ಆತ್ಮ ಅದು ಸರ್ವಜ್ಞವಾದದ್ದರಿಂದ ನಿಮಗೆ ಸರಿಯಾದ ಸಲಹೆಯನ್ನು ಕೊಡ್ತದೆ. ಆದರೆ ಬುದ್ಧಿ ಇನ್ನೂ ಶುದ್ಧವಾಗಿರುವುದಿಲ್ಲ. ಆ ಆತ್ಮದಿಂದ ಹೊರಟಂತಹ ಸಲಹೆ ಈ ಬುದ್ಧಿಯ ಮೂಲಕ ಬರುವ ಹೊತ್ತಿಗೆ ಈ ಬುದ್ಧಿ ತನ್ನ ಬುದ್ಧಿ ತೋರಿಸ್ತದೆ. ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಒಂದು ಮಾತಿದೆ, ಮಧ್ಯೆ ಈ ಪೂಜಾರಿ ರೀತಿಯಲ್ಲಿ ಈ ಬುದ್ಧಿ ನಿಂತು ಈ ಬುದ್ಧಿ ಏನು ಹೇಳ್ತದೆ, ಏ ಆತ್ಮ ಅವನಿಗೇನು ಗೊತ್ತೋ ಇದರ ರುಚಿ ಏನು ಅಂತ, ಹೋಗು ನಿನಗೇನು ಅನ್ಬೇಕೋ ಅದು ಮಾಡಿಕೊಂಡು ಹೋಗು. ಸಿನಿಮಾ ನೋಡಬೇಕಾ ನೋಡು, ಕದಿಬೇಕೋ ಕದಿ, ಕೊಲ್ಲಬೇಕೋ ಕೊಲ್ಲು, ಅಥವಾ ಮೋಸ ಕಪಟ ವಂಚನೆ ಮಾಡಬೇಕೋ ಮಾಡು, ಖುಷಿಯಾಗಿರು. ಯಾರೋ ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವವರು ಸತ್ತ ಮೇಲೆ ಎಲ್ಲರೂ ಕೂಡ ಸುಟ್ಟು ಹಾಕ್ಬಿಡ್ತಾರೆ. ಸುಟ್ಟು ಹೋದಂಥ ಶರೀರ ಮತ್ತೆಲ್ಲಿ ವಾಪಸ್ ಬರ್ತದೆ. ಆದ್ದರಿಂದ ಸಾಲ ಮಾಡು, ತುಪ್ಪ ತಿನ್ನು, ಖುಷಿಯಾಗಿರು. ಯಾರು ಬೇಡ ಅಂತ ಹೇಳಿದರು ಅಂತೂ ಹೇಳ್ಬಿಡುತ್ತೆ. ಅದು ಹೇಳಿದ ತಕ್ಷಣ ಈ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ನಾನು ಬೇಕು ಅಂತ ಹೇಳಿದ್ದು ಅದನ್ನೇ, ನೀನು ಬೇಕು ಮಾಡು ಅಂತ ಹೇಳಿದ್ದು ಅದನ್ನೇ, ಆದ್ದರಿಂದ ಹಾಗೆ ಮಾಡ್ತೇನೆ ಅಂತ ನೋಡಿ. ಆತ್ಮನೇ ಹೇಳಿದರೂ ಕೂಡ ಮೊದಲು ಮನುಷ್ಯ ಆ ಮಾತನ್ನು ಕೇಳೋದಕ್ಕೆ ಸಿದ್ಧನಾಗಿರುವುದಿಲ್ಲ. ಆದ್ರಿಂದಲೇನೇ ಸಾಧು ಸಂತರ ವಾಕ್ಯ, ಭಗವಂತನ ವಾಕ್ಯ, ಅಥವಾ ಅವರವರ ಅಂತರಂಗದ ವಾಕ್ಯ, ಮನಸ್ಸಾಕ್ಷಿ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದರ ವಾಕ್ಯ, ಅದನ್ನು ಮನುಷ್ಯ ಕೇಳದೇನೇ ಮನುಷ್ಯ ದುರ್ಗತಿಗೆ ಗುರಿಯಾಗತಕ್ಕಂಥದ್ದು. ಈ ಮನಸ್ಸಾಕ್ಷಿ ಸತ್ತಿರುತ್ತದೆ. ಎಷ್ಟೋ ಜನರಲ್ಲಿ 100-99 ಜನರಲ್ಲಿ ಮನಸ್ಸಾಕ್ಷಿ ಬಹಳ ಮಟ್ಟಿಗೆ ಸತ್ತಿರುತ್ತದೆ, ಬಹಳ ಮಟ್ಟಿಗೆ ಸತ್ತಿರುತ್ತದೆ. ಆದ್ದರಿಂದ ಅವರಿಗೆ ಸರಿಯಾದ ಸಲಹೆ ಸಕಾಲದಲ್ಲಿ ಸಿಗುವುದಿಲ್ಲ, ತಪ್ಪು ಅವರಿಂದ ಸಂಭವಿಸಿಬಿಡ್ತದೆ. ಅವರು ಆ ತಪ್ಪಿನ ದುಷ್ಪರಿಣಾಮವಾದಂತಹ ದುಃಖಾದಿಗಳನ್ನು, ದುಃಖ ದಾರಿದ್ರ್ಯಾದಿಗಳನ್ನು ಅನುಭವಿಸುತ್ತಾರೆ. ನೋಡಿದ್ರ, ಯೋಗಿಯಾಗುವ ವಿಚಾರ ಬೇರೆ, ನಮ್ಮ ನಿತ್ಯ ಜೀವನದಲ್ಲಿಯೇ ಒಂದು ಸುಖ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕುವುದಕ್ಕೆ ಸಾಧ್ಯವಾಗಬೇಕಾದರೂ ಕೂಡ ಇದೇ ಆತ್ಮದ ಅಂತರಂಗದಲ್ಲಿರತಕ್ಕಂಥ ಆತ್ಮದ ಒಂದು ಮಾರ್ಗದರ್ಶನ ಬೇಕಾಗುತ್ತದೆ. ಅದಕ್ಕೆ ನಮ್ಮ ಮನಸ್ಸನ್ನು ಒಳಗಡೆ ಕಳಿಸುತ್ತಾ ಆ ಬುದ್ಧಿಗೂ ಕೂಡ ಸ್ವಲ್ಪ ಬುದ್ಧಿ ಹೇಳುತ್ತಾ ಹೇಳಿದ್ರೆ ಆಗ್ತಾನೆ, ನಿನ್ನನ್ನು ನೀನೇ ತಿದ್ದಿಕೊಳ್ಳಬೇಕು, ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಳಬೇಕು ಅಂತ ಮಾತನ್ನು ಹೇಳಿ ಅದನ್ನು ತಂದುಕೊಳ್ಬೇಕಿಲ್ಲಿ. ಅಂತೂ ಆ ಬುದ್ಧಿಯನ್ನು ತಿದ್ದುತ್ತಾ ಆ ಆತ್ಮನಿಂದ ಬರ್ತಕ್ಕಂತಹ ಸೂಚನೆಗಳನ್ನು ನೇರವಾಗಿ ತೆಗೆದುಕೊಳ್ಬೇಕು, ಅದಕ್ಕನುಸಾರವಾದ ರೀತಿಯಲ್ಲಿ ಇರಬೇಕು. ಯಾರು ಉದ್ಧಾರವಾಗೋದಿಲ್ಲ, ಆಗ ಯಾರು ಉದ್ಧಾರವಾಗೋದಿಲ್ಲ. ಮಾರ್ಗದರ್ಶನಕ್ಕೆ ಅಲ್ಲಿ ಇಲ್ಲಿ ಆತಕ್ಕೆ ಹೋಗಬೇಕು, ನಮ್ಮ ಅಂತರಂಗದ ಒಳಕ್ಕೆ ಇಳಿಬೇಕು. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ನೀವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಮ್ಮ ಒಳಗಡೆ ಇಳಿಯಿತು ಅಂತ ಹೇಳಿದರೆ ಒಳಗಡೆ ಇರತಕ್ಕಂಥ ಆತ್ಮ ನಿಮ್ಮ ನಿಂದಿಗೂ ಕೈಬಿಡುವುದಿಲ್ಲ. ಅತ್ಯಂತ ಸುಂದರವಾದ ಉತ್ತರವನ್ನು ಕೊಡ್ತಾನೆ, ಸೂಕ್ತವಾದ ಉತ್ತರವನ್ನು ಕೊಡ್ತಾನೆ. ಅದಕ್ಕನುಸಾರವಾದ ರೀತಿಯಲ್ಲಿ ನಿಮ್ಮ ಕಾರ್ಯವನ್ನು ಆಯೋಜಿಸಿಕೊಂಡ್ರೆ ಆಯಿತು. ಎಲ್ಲ ಬಗೆಯ ದುರ್ನಡತೆಗಳು, ಎಲ್ಲ ಬಗೆಯ ಲಂಚ ವಂಚನೆಗಳು ಎಷ್ಟು ನಡೀತಾ ಇವೆ. ಹೀಗೆ ಇಲ್ದಿದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಸುಳ್ಳು ಹೇಳದೇ ಇದ್ರೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ 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 ಅವರ ಹೆಸರೇ ಇಲ್ಲದಾಗ ಆಗಿಬಿಟ್ಟಿದೆ. ಅವ್ರ ಹೆಸರೇ ಸುಳ್ಳಾಗಿಬಿಟ್ಟಿದೆ. ಮಹಾತ್ಮ ಗಾಂಧೀಜಿಯವರು ಸತ್ಯ ಹೇಳಿದರು, ಇವತ್ತಿಗೂ ಕೂಡ ಇದ್ದಾರೆ ಅವರು. ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಕ್ಕಂಥವನು ಕೊನೆವರೆಗೂ ಕೂಡ ಕಷ್ಟಪಟ್ಟು ಆ ಸತ್ಯವನ್ನೇ ಹೇಳಿ ಇವತ್ತಿಗೂ ಕೂಡ ಸತ್ಯವಾಗಿಯೂ ಇದ್ದಾನೆ. ಎಂದಿಗೂ ಸತ್ಯ ಹೋಗಲಿಲ್ಲ ಅವನು. ಸತ್ಯ ಹೇಳಿದವರು ಕೊನೆವರೆಗೂ ಇರುತ್ತಾರೆ, ಸುಳ್ಳು ಹೇಳಿದವರು ಆ ಕ್ಷಣದಲ್ಲಿ ಇದ್ದಂತೆ ಸುಖವಾಗಿ ಇದ್ದಂತೆ ಕಂಡು ಬರಬಹುದು. ಕೊನೆಗೆ ಒಂದು ದಿವಸ ಅವರ ಹೆಸರೇ ಇಲ್ಲದಂತೆ ಆಗಿಬಿಡ್ತಿದೆ ಈ ಜಗತ್ತಿನಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಈ ಸತ್ಯ ಸ್ವರೂಪರಾಗಿ ನಾವು ಬದುಕಬೇಕಾದ್ರೆ, ರುಜುತ್ವದಿಂದ ಬದುಕಬೇಕಾದ್ರೆ ನಮ್ಮ ಮನಸ್ಸು ನಮಗೆ ಸ್ವಾಧೀನದಲ್ಲಿರಬೇಕು. ನಮ್ಮ ಮನಸ್ಸು ಸ್ವಾಧೀನದಲ್ಲಿರಬೇಕಾದ್ರೆ ಆ ಮನಸ್ಸನ್ನು ನಮ್ಮ ಒಳಗಡೆ ಇರತಕ್ಕಂಥ ಆತ್ಮನಿಗೆ ಕೊಡಬೇಕು, ಆತ್ಮನ ಕರಿಗೆ ಕೊಡಬೇಕು. ಆ ಆತ್ಮನಿಗೆ ಕೊಡಬೇಕಾದ್ರೆ ಮೊದಲು ಸಜ್ಜನರ ಸಂಘ ಮಾಡಬೇಕಂದ್ರೆ, ಈ ಸಜ್ಜನರು ಅಂತ ಹೇಳ್ತಕ್ಕಂಥವ್ರು ತಮ್ಮನ್ನು ತಾವು ಆತ್ಮನಿಗೋ ಪರಮಾತ್ಮನಿಗೋ ಒಪ್ಪಿಸಿಕೊಂಡವರು. ತಮ್ಮನ್ನು ತಾವು ಪರಮಾತ್ಮನಿಗೆ ಒಪ್ಪಿಸಿಕೊಂಡವರಾದ್ರಿಂದ ಅವರು ನಿಷ್ಪಕ್ಷಪಾತವಾಗಿ ಪ್ರತಿಯೊಂದನ್ನು ನೋಡ್ತಾರೆ. ನೀವು ಬಂದು ಏನು ಸಮಸ್ಯೆಗಳನ್ನು ಹೇಳಿದರೂ ಕೂಡ ಅದಕ್ಕೆ ನಿಷ್ಪಕ್ಷಪಾತವಾದ ಉತ್ತರವನ್ನು ಕೊಡ್ತಾರೆ. ಯಾಕೆಂತ ಹೇಳಿದರೆ ಪರಮಾತ್ಮ ಒಬ್ಬನೇ ಈ ಜಗತ್ತಿನಲ್ಲಿ ನಿಷ್ಪಕ್ಷಪಾತನಾಗಿರ್ತಕ್ಕಂಥವನು. ಯಾಕೆಂತ ಹೇಳಿದರೆ ಅವನು ಸತ್ಯವಂತ, ಸತ್ಯಪ್ರಿಯ. ಆ ಸತ್ಯವಂತರು ಮಾತ್ರವೇ ಸತ್ಯವನ್ನು ನೋಡುತ್ತಾ ಯಾವುದೇ ಬಗೆಯ ಪಕ್ಷಪಾತವಿಲ್ಲದೆಯೇ ಸರಿಯಾದದ್ದನ್ನೇ ಹೇಳುತ್ತಾರೆ. ಅಂತಹ ಒಂದು ಸರಿಯಾದ ಮಾರ್ಗವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಮನಸ್ಸನ್ನು ನಾವು ನಮ್ಮ ಮಿತ್ರನನ್ನಾಗಿಸಿಕೊಳ್ಳಬೇಕು. ಮಿತ್ರ ಏನು ಮಾಡ್ತಾನೆ, ಕಷ್ಟ ಕಾಲದಲ್ಲೂ ಕೂಡ ಒಳ್ಳೆಯ ಮಾರ್ಗವನ್ನೇ ಹೇಳಿ ಸ್ವಲ್ಪ ಕಠಿಣ ವಾಕ್ಯದಲ್ಲಾದರೂ ಕೂಡ ಬೈದು, ಏನಯ್ಯ ನಿನಗೆ ಬುದ್ಧಿಗಿದ್ದಿ ಸ್ವಾಧೀನದಲ್ಲಿ ಇದೆಯೇನೋ, ನಾನು ಹೇಳಿದಾಗ ಮಾಡೋ ಅಂತ ಒಂದು ಸ್ವಲ್ಪ ದಬಾಯಿಸಿ ಕೂಡ ಮಾತಾಡ್ತ ಅವನು ಮಿತ್ರ. ಏನೋ ಹಣೆ ಬರ ಅಥವಾ ನನ್ನ ಹಣೆ ಬರ ತಿಂದ್ಕೊಂಡು ಹೋದ, ಅವನ ಪಾಲಿಂದು ತಿಂದ್ಕೊಂಡು ಹೋದ ಅಂತ ಯಾವುದು ಅವಿಚಲಿತರಾಗಿ ಯಾವುದೇ ಬಗೆಯ ವಿಚಲಿತ ಸ್ಥಿತಿಯೂ ಇಲ್ಲದೆ ಶಾಂತ ಸ್ಥಿತಿಯಿಂದ ಇರೋದಕ್ಕೆ ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬೇಕು. ಇದೆಲ್ಲ ಸಾಮಾನ್ಯರಾದಂಥ ನಾವು ಅಭ್ಯಾಸ ಮಾಡಬೇಕು. ಸಿದ್ಧರಾದವರಲ್ಲಿ ಇದೆಲ್ಲ ಅವರ ಲಕ್ಷಣಗಳು, ಲಕ್ಷಣಗಳು ಅವರು ಈ ರೀತಿಯಲ್ಲಿ ಇರ್ತಾರೆ. ಅವರು ಯಾವಾಗ ಅಂತರಂಗದಲ್ಲಿ ಆ ದಿವ್ಯಾದ್ಭುತವಾದಂತಹ ಚಿನ್ನಕ್ಕೆ ಚಿನ್ನ ಇದೆ ಅಂತ ಗೊತ್ತಾಗ್ತದೋ ಆಗ ಮಾತ್ರವೇ ಈ ಬಹಿರಂಗವಾದಂಥ ಎಲ್ಲ ವಿಭೂತಿಗಳನ್ನು, ಪರಮಾತ್ಮನ ವಿಭೂತಿ ಇದು ಕೂಡ, ಎಲ್ಲ ಬಗೆಯ ವೈಭವಗಳು ಕೂಡ ಪರಮಾತ್ಮನ ವಿಭೂತಿ, ಅದನ್ನು ಕೂಡ ನಾವು ದೂರೀಕರಿಸುವುದಕ್ಕೆ, ಅದನ್ನು ಕೂಡ ನಾವು ಬೇಡ ಅಂತ ಹೇಳೋದಕ್ಕೆ ಸಮರ್ಥರಾಗುತ್ತೇವೆ. ನಚಿಕೇತ ನಚಿಕೇತ ಅಂತ ಒಬ್ಬ ಇದ್ದ, ಸುಮಾರು 8-10 ವರ್ಷ ಇರಬಹುದು, 8-10 ವರ್ಷ. ಅವನ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಅವನ ತಂದೆ ವಾಜಸ್ರವಸ್ ಒಂದು ದೊಡ್ಡ ಯಜ್ಞ ಮಾಡ್ತಾನೆ, ವಿಶ್ವಜಿತ್ ಯಜ್ಞ. ಅದಕ್ಕೆ ಹಸುಗಳನ್ನು ದಾನ ಮಾಡಬೇಕು, 1,000 ಸಂಖ್ಯೆಯಲ್ಲಿ ಹಸುಗಳನ್ನು ದಾನ ಮಾಡಬೇಕು ಆ ಯಜ್ಞದಲ್ಲಿ. ಹಾಗೆ ಮಾಡಿದರೆ ಅವನು ವಿಶ್ವವನ್ನೇ ಗೆಲ್ಲುತ್ತಾನೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಅವನು ವಿಶ್ವವನ್ನೇ ಗೆಲ್ಲಬೇಕು ಅಂತ ಮನಸ್ಸಾಯಿತು. ಈ ಥರ ಹಸುಗಳನ್ನು 1,000,000 ಸಂಖ್ಯೆಗಳಲ್ಲಿ ಸೇರಿಸಿ ಇಟ್ಟಿದ್ದಾನೆ ಅಲ್ಲಿ. ಅದನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ, ಸ್ವಾಹ 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 ಹೇಳ್ತಾ ಒಂದೊಂದು ಹಸುವನ್ನು ಕೂಡ ಒಬ್ಬೊಬ್ಬರಿಗೆ ದಾನ ಮಾಡ್ತಾ ಇದ್ದಾನೆ. ಅವರ ಮಗ ನಚಿಕೇತ ನಚಿಕೇತ ಅಂತ ನೋಡ್ತಾನೆ, ಚಿಕ್ಕ ಹುಡುಗ ನೋಡ್ತಾ ಇದ್ದಾನೆ. ಬಾಕಿ ಉಳಿದ ಹುಡುಗರ ಜೊತೆಲಿ ಅವನು ಆಟ ಆಡ್ತಾ ಇದ್ದವನು ಇದ್ದಕ್ಕಿದ್ದಂತೆ ನೋಡ್ತಾನೆ, ಆಲೋಚನಾಪರನಾಗ್ತಾನೆ. ಕಠೋಪನಿಷತ್ತು ಹೇಳ್ತದೆ ಅವನೊಳಗಡೆ ಶ್ರದ್ಧೆ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಆವಿರ್ಭವಿಸುತ್ತೆ ಅಂತ. ಪರಮಾದ್ಭುತವಾದಂಥ ಶ್ರದ್ಧೆ ಆವಿರ್ಭವಿಸಿದಾಗ ಅವನಿಗೆ ಅನಿಸ್ತದೆ ತಂದೆ ಮಾಡ್ತಕ್ಕಂಥ ಈ ಕೆಲಸ ಶ್ರದ್ಧಾಪೂರ್ಣವಾದ ಕೆಲಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಗಳಲ್ಲಿ ಸೇರಿಸಿಕೊಂಡಿರತಕ್ಕಂತಹ ಆ ಹಸುಗಳೆಲ್ಲ ಇವೆಯಲ್ಲ ಅಲ್ಲಿ, ಅವಳು ಇನ್ನು ಮುಂದೆ ಕರು ಹಾಕೋದಕ್ಕೆ ಸಾಧ್ಯ ಇಲ್ಲ, ಹಲ್ಲುಗಳೆಲ್ಲ ಅಲುಗಾಡ್ತವೆ ಹುಲ್ಲು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲ್ಲ ಇನ್ನು ಕರೆಯುವ ಮಾತಲ್ಲಿ ಬಂತು, ಕರು ಕರುವೇ ಹಾಕ್ದಿದ ಮೇಲೆ. ಇಂಥ ಬಡಕಲು ಹಸುಗಳನ್ನ ಹೊಶ ಆ ಕೇರಳದವರು ಕೂಡ ಬೇಡ ಅಂತನ್ನುವ ಹಸುಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾನೆ. ಇದನ್ನು ದಾನ ಮಾಡಿ ದಾನ ಮಾಡಿ ಪುಣ್ಯ ಕಟ್ಟಿಕೊಂಡು, ಆದರೆ ನಚಿಕೇತನಿಗೆ ಚಿಕ್ಕ ಹುಡುಗ ಆದರೂ ಕೂಡ ಪರಮಾದ್ಭುತವಾದಂಥ ಒಂದು ಸೂಕ್ಷ್ಮ ಬುದ್ಧಿ ಇತ್ತು. ಇವನು ಯಾವುದೇ ಬಗೆಯ ಆನಂದವೂ ಇಲ್ಲದಿರತಕ್ಕಂಥ ಲೋಕಕ್ಕೆ ಹೋಗ್ತಾನಲ್ಲ, ಈ ಬಗೆಯ ದಾನ ಧರ್ಮಾದಿಗಳನ್ನು ಮಾಡಿ ವಿಶ್ವಜಿತ್ ಆಗುವಂತಹ ಮಾತು ಆಗಿರಲಿ, ಅವನು ಅಂತಹ ಒಂದು ನಿರಾನಂದ ಭರಿತವಾದಂಥ ಲೋಕಕ್ಕೆ ಹೋಗುವಂತೆ ಆಗಿಬಿಡ್ತಾ ಬಿಡುತ್ತಲ್ಲ. ಇವನು ಈ ನನ್ನ ತಂದೆಯನ್ನು ನಾನು ಅವನ ಮಗನಾಗಿ ಹುಟ್ಟಿದ್ರಿಂದ ಅವನನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಅಂತ ತೀರ್ಮಾನ ಮಾಡಿ ತಂದೆ ಹತ್ರಕ್ಕೆ ಬರ್ತಾನೆ. ಅಪ್ಪ ಅಪ್ಪ, ನನ್ನನ್ನು ಯಾರಿಗೆ ದಾನ ಮಾಡ್ತಿ? ನಾನು ಆ ಕಡೆ ಅತಿ ಬುದ್ಧಿವಂತ ಅಲ್ದಿರ್ಬೋದು, ಖಂಡಿತ ಅತಿ ದಡ್ಡ ಅಂತೂ ಅಲ್ವೇ ಅಲ್ಲ. ಮಧ್ಯಮ ಗುಣ ನಡತೆ, ಮಧ್ಯಮ ಮಟ್ಟ ಅಂತ ಹೇಳ್ತಕ್ಕಂಥ ಅದು ನನ್ನಲ್ಲಿ ಇದ್ದೇ ಇದೆ. ಅಂಥ ನನ್ನನ್ನಾದರೂ ನೀನು ಯಾರಿಗಾದರೂ ದಾನ ಮಾಡ್ತು ಅಂತ ಹೇಳಿದರೆ ಪುಣ್ಯ ಕಟ್ಟಿಕೊಳ್ಬಹುದು ಅಂತನೂ ಇಷ್ಟೆಲ್ಲ ವಿವರಣೆ ಅವನು ಹೇಳಿಲ್ಲ, ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ದೃಷ್ಟಿಯಿಂದ ಅವನು ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಅವನು ಯಾವುದೋ ಒಂದು ಮಂತ್ರವನ್ನು ಹೇಳಿಬಿಟ್ಟಿದ್ದೆ ಸ್ವಾಹ ಅಂತ ಹೇಳಿ ಒಂದು ಹಸುವನ್ನಾಗಲೇ ಕೊಡ್ತಾ ಇದ್ದಾನೆ, ಇವನು ರಗಳೆ ಮಾಡ್ತಾ ಇದ್ದಾನೆ. ಈ ಹುಡುಗರೆಲ್ಲ ಮಧ್ಯೆ ಮಧ್ಯೆ ಬಂದು ರಗಳೆ ಮಾಡ್ತಾ ಇರ್ತಾರಲ್ಲ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಒಂದ್ಸತಿ ಹೀಗೆ ನೋಡ್ದೆ, ಅಪ್ಪ ಸ್ವಾಹ ಅಂಥೇಳಿ ಯಾವುದೋ ಮಂತ್ರ ಹೇಳಿಬಿಟ್ಟು ಮಾಡಿದ ತನ್ನ ಕಾರ್ಯವನ್ನು ಮುಂದಿಸ್ತಾರೆ. ಹುಡುಗ ಅವನ ಮಾತಿಗೆ ಏನು ಬೆಲೆ? ಹುಡುಗ ಬಿಡಲಿಲ್ಲ ಮಾತ್ರ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಏ ಸುಮ್ಮನಿರ ಸ್ವಾಹ. ಆನ ಮೂರನೇ ಸತಿ ಮತ್ತೆ ಕೇಳ್ತಾನ, ಅಪ್ಪ ನನ್ನನ್ನು ಯಾರು? ಇನ್ನೂ ಇವನು ಬಿಡ್ತಾ ಇಲ್ವಲ್ಲ ಚೇಷ್ಟೆ, ಹಠ ಬಿಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟಿದೆ. ಹೋಗಿ ನೀನನ್ನು ಯಮನಿಗೆ ದಾನ ಮಾಡಿದ್ದೀನಿ ಸ್ವಾಹ ಅಂದ್ಬಿಟ್ಟ. ಯಾವಾಗ ಯಮನಿಗೆ ದಾನ ಮಾಡಿದ್ದೀನಿ ಅಂತ ಹೇಳಿ ಸ್ವಾಹ ಅಂತ ಮಾಡಿದ್ನೋ ಅದು ಯಮನಿಗೆ ಆಯ್ತದೆ. ತಕ್ಷಣವೇ ಅವನು ಅಲ್ಲೇ ಮೂರ್ಛಿತನಾಗಿ ಶರೀರವನ್ನು ಬಿಟ್ಟ. ಅವನು ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥ ಅದು ನೇರವಾಗಿ ಯಮನ ಬಳಿಕೆ ಹೋಗ್ತದೆ. ಯಮನ ಅರಮನೆಯ ದ್ವಾರದಲ್ಲಿ ನಿಂತಿದ್ದಾನೆ, ಬಾಗಿಲು ತಟ್ತಾ ಇದ್ದಾನೆ, ಒಳಗಡೆ ಯಮ ಇಲ್ಲ. ಎಲ್ಲೋಗಿದ್ದಾನೆ? ಎಲ್ಲೋ ಅಮೆರಿಕಕ್ಕೆ, ಯಾರದ್ದೋ ಪ್ರಾಣ ತೆಗೆದುಕೊಂಡು ಬರೋದಕ್ಕೆ ಬಹಳ ದೂರ ಹೋಗಿಬಿಟ್ಟಿದ್ದಾನೆ. ಒಳಗಡೆ ಇರುವವರು ಅವನ ಹೆಂಡತಿ, ಯಮನ ಹೆಂಡತಿ, ಇತರ ಬಂಧುಗಳು ಅವರೆಲ್ಲ ಕರೀತಾ ಇದ್ದಾರೆ, ಬಾರಪ್ಪ ಒಳಗೆ ಬಾ, ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡು. ಇಲ್ಲ ಇಲ್ಲ, ನಾನು ಯಮನನ್ನು ನೋಡೋದಕ್ಕೋಸ್ಕರ ಬಂದದ್ದು, ನಾನು ಯಮನನ್ನೇ ನೋಡಬೇಕು, ಇಲ್ಲಿವರೆಗೆ ಕುಳಿತಿರ್ತೇನೆ. ಅಲ್ಲೇ ಕುಳಿತಿದ್ದು ಬಿಟ್ಟ ಯಮನ ಧ್ಯಾನದಲ್ಲಿ. ಒಂದು ದಿನ ಆಯಿತು, ಎರಡು ದಿನ ಆಯಿತು, ಮೂರು ದಿನ ಆಯಿತು, ಯಮ ಬಂದ. ದಂಡಧರನಾಗಿ ಯಮ ಬಂದ, ನೋಡಿದ ಅತಿಥಿ ಕುಳಿತಿದ್ದಾನೆ. ಬ್ರಾಹ್ಮಣ ಅತಿಥಿ, ಬಾಲ ಅತಿಥಿ, ಬ್ರಾಹ್ಮಣ ಅತಿಥಿ, ತೇಜಸ್ವಿಯಾಗಿ ಕುಳಿತಿದ್ದಾನೆ. ಮೂರು ದಿನಗಳಿಂದ ಉಪವಾಸ ಇಲ್ಲ, ಯಾವುದೇ ಬಗೆಯ ನಿದ್ರೆ ಕೂಡ ಇಲ್ಲ, ಕೇವಲ ಯಮನ ಚಿಂತನೆಯಿಂದ ಕುಳಿತಿದ್ದಾನೆ. ಅವನ ಮುಖದಲ್ಲಿ ದಿವ್ಯಾದ್ಭುತವಾದಂತಹ ಕಳೆ ಶೋಭಿಸ್ತಾ ಇದೆ, ತೇಜಸ್ವಿಯಾಗಿದ್ದಾನೆ. ಇಂಥ ತೇಜಸ್ವಿ ಬರೀ ತೇಜಸ್ವಿ ಬಾಲಕ ಅಲ್ಲ, ಸಾಮಾನ್ಯ ತೇಜಸ್ವಿ ಅಲ್ಲ, ಉಂಡು ಉಟ್ಟು ಪುಷ್ಕಲವಾಗಿ ಬೆಳೆದಂತಹ ಆ ಒಂದು ಮುಖ ಅಲ್ಲ, ತಪಸ್ವಿನ ಮುಖ. ಮೂರು ದಿನ ಉಪವಾಸ ಇದ್ದು ಆಯಾ ಯಮನ ಚಿಂತನೆಯಲ್ಲಿ ಇದ್ದಂತಹ ಮುಖ. ತೇಜಸ್ವಿ ಬಾಲಕನನ್ನು ನೋಡಿ, ಯಾರಪ್ಪ ನೀನು? ನಾನು ನಿನ್ನನ್ನು ನೋಡೋದಕ್ಕೆ ಬಂದೆ. ಎಷ್ಟು ದಿವಸ ಆಯ್ತು ಬಂದು? ಮೂರು ದಿನ ಆಯಿತು. ಏನು ಊಟ ತಿಂಡಿ ಏನು ಇಲ್ವೇ? ಇಲ್ಲ, ನಿನ್ನನ್ನು ನೋಡದೆ ನಾನು ಒಂದು ತೊಟ್ಟ ನೀರು ಕೂಡ ಕುಡಿಯೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಯಮನಿಗೆ ಸಂಕಟ, ಇವನು ಮೂರು ದಿವಸ ಉಪವಾಸ ಇದ್ದದ್ದು ಸಂಕಟ ಆಗೋದು ಯಮನಿಗೆ. ಈಗ ಯಮ ಹೇಳ್ತಾನೆ, ಅಯ್ಯೋ ಎಂಥ ಅದ್ಭುತವಾದಂಥ ಅತಿಥಿ, ಅತಿಥಿಯೇ ಅಗ್ನಿಗೆ ಸಮ, ಯಾವುದೇ ಅತಿಥಿಯೇ ಆಗಿರಲಿ ಅವನು ಅಗ್ನಿಗೆ ಸಮ. ಅಂತಾದ್ರಲ್ಲಿ ತೇಜಸ್ವಿ ಬ್ರಾಹ್ಮಣ ಬಾಲಕ, ನೀನು ಅತಿಥಿಯಾಗಿ ಮೂರು ದಿನದಿಂದ ಊಟ ಮಾಡದೆ ಇಲ್ಲಿದ್ದೀಯಲ್ಲ, ನನ್ನ ಎಲ್ಲ ವೈಭವ ಕೂಡ ನಾಶವಾಗಿ ಹೋಗುತ್ತದೆ. ಎಷ್ಟು ಕ್ಷೇಮ ಅಂತ ಇಟ್ಕೊಳ್ಳಿ, ಯಾಕಂತಂದರೆ ಯಮನ ವೈಭವ ಹೋಗಿದ್ರೆ ಅವನು ಸ್ವರ್ಗಲೋಕಕ್ಕಾದರೂ ಹೋಗ್ತಿದ್ದ, ದೇವೇಂದ್ರನ ಪಕ್ಕದಲ್ಲಿ ಕೂತ್ಕೊಳ್ಬೋದಾಗಿತ್ತು. ಅಂತೂ ಅವನು ಹೇಳ್ತಾನೆ, ನನ್ನ ಎಲ್ಲ ವೈಭವವು ಕೂಡ ನಾಶವಾಗಿ ಹೋಗಿಬಿಡ್ತದೆ, ಅಂತ ಶಕ್ತಿ ನಿನ್ನದು, ಹೋಗಲಿ ಮೂರು ವರ ಕೇಳು, ನಾನು ಕೊಡ್ತೇನೆ ನಿನಗೆ. ಮೊದಲೇ ವರವನ್ನೇ ಕೇಳಿದ, ನಾನು ವಾಪಸು ಭೂಮಿಗೆ ಹೋದಾಗ ನನ್ನ ತಂದೆ ನನ್ನ ಮೇಲೆ ಕೋಪಿಸಿಕೊಳ್ಳಬಾರದು ಅಂತ, ಅಥವಾ ಹೆದರಿಕೊಳ್ಳಬಾರದು ಪ್ರೇತ ಬಂದ ಅಂತ. ತಥಾಸ್ತು ಅಂತಂದ. ಅಲ್ಲಿಗೆ ಈ ನಚಿಕೇತ ಎಷ್ಟು ಬುದ್ಧಿವಂತ ನೋಡಿ, ವಾಪಸ್ ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ, ಮತ್ತು ವಾಪಸ್ ಹೋಗೋದಂತೂ ಖಾತ್ರಿ ಆಯ್ತೇ, ಯಮ ಅಲ್ಲೇ ಇಟ್ಕೊಳ್ಳುವ ಹಾಗಿಲ್ಲ. ಇನ್ನೊಂದು ಕೇಳ್ತಾನೆ ಅಗ್ನಿಗೆ ಸಂಬಂಧಪಟ್ಟಂತಹದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಅದೇನು ಪ್ರಶ್ನೆ? ನಮ್ಮ ಧರ್ಮರಾಜ, ಆತ್ಮ ಆತ್ಮ ಅಂತ ಹೇಳ್ತಕ್ಕಂಥ ಒಂದು ವಸ್ತು ಇದೆ ಅಂತ ಹೇಳ್ತಾರೆ. ಈ ಜೀವಾತ್ಮರು ಜೀವಾತ್ಮರು ಅಂತನವರೆಲ್ಲ ಇದ್ದಾರೆ. ಈ ಜೀವಾತ್ಮರೆಲ್ಲ ಸತ್ತೋದ ಮೇಲೆ ಮತ್ತು ಅವರು ಎಂದೆಂದಿಗೂ ಇಲ್ಲದಂತೆ ಆಗಿಬಿಡ್ತಾರೆ ಅಂತ ಒಂದು ಮಾತಿದೆ. ಇಲ್ಲ, ಅವರು ಇರ್ತಾರೆ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ, ಕೊನೆಗೊಂದು ದಿವಸ ಮುಕ್ತರಾಗ್ತಾರೆ. ಅವರ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಆತ್ಮ ಅಂತ ಹೇಳ್ತಕ್ಕಂಥ ನಿತ್ಯ ನಿರಂತರವಾದಂಥ ಒಂದು ಸತ್ವ ಒಂದು ತತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದನ್ನು ಯಾವುದು ನಂಬೋದು ನಾವು? ನೀನು ಹೇಗಿದ್ರು ಮೃತ್ಯು ದೇವತೆ, ಯಾರ್ಯಾರ ಆತ್ಮಗಳನ್ನು ಜೀವಾತ್ಮಗಳನ್ನು ಎಳೆದು 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 ತಂದುಕೊಂಡು ಬಂದವನು, ಆ ಆತ್ಮಗಳೆಲ್ಲ ಎಲ್ಲಿ ಹೋದವು, ಏನು ಕತೆ ಅಂತ ಹೇಳ್ತಕ್ಕಂಥದ್ದೆಲ್ಲ ನಿನಗೆ ಗೊತ್ತಿದೆ. ದಯವಿಟ್ಟು ನಿನ್ನ ನನಗೆ ಇದನ್ನು ತಿಳಿಸಿಕೊಡಬೇಕು ಅಂತ. ಎಂಥ ಉಭಯ ಸಂಕಟ ಆಯ್ತು ಗೊತ್ತೇನು ಯಮನಿಗೆ? ಇದು ಟ್ರೇಡ್ ಸೀಕ್ರೆಟ್, ಯಾರಿಗೂ ಹೇಳ್ಕೊಡುವಾಗೆ ಇಲ್ಲ. ಯಮನ ಕಷ್ಟ ಅದು. ಯಮನಿಗೂ ಕೂಡ ಕಷ್ಟ ಇದೆ, ಪರಮಾತ್ಮನ ಆಜ್ಞೆ ಇದೆ, ಇಂತಿಷ್ಟೇ ಕೆಲಸ ಮಾಡಬೇಕು, ಅದಕ್ಕಿಂತ ಹೆಚ್ಚಿನದು ಯಾವುದು ನೀನು ಮಾಡೋಕ್ಕೆ ಹೋಗಬಾರ್ದು ಅಂತ. ಡಿಸೊಬೀಡಿಯಂಟ್ ಆಗುವ ಹಾಗೆ ಇಲ್ಲ, ಈಗಿನ ಆಡಳಿತಗಾರರಿದ್ದ ಹಾಗೆ. ಆದ್ರಿಂದ ಅವನು ಹೇಳ್ತಾನೆ, ನೋಡಪ್ಪ, ಇದು ದೇವತೆಗಳಿಗೂ ಅರಿಯುವುದಕ್ಕೆ ಕಷ್ಟಕರವಾದಂಥ ಅಂಶ. ಆತ್ಮತತ್ವ ಬಹಳ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ, ದೇವತೆಗಳಿಗೂ ಅರ್ಥ ಮಾಡಿಕೊಳ್ಳೋಕೆ ಕಷ್ಟವಾಗ್ತಕ್ಕಂಥ ಅಂಶ ಇದು. ಇದನ್ನು ನೀನು ಕೇಳಬೇಡ, ಬೇರೆ ಏನಾದರೂ ವರವನ್ನು ಕೇಳು. ಅದಕ್ಕೆ ನಚಿಕೇತ ಏನು ಹೇಳ್ತಾನೆ ಗೊತ್ತೇನು? ಏನು ಯಮದೇವ, ದೇವತೆಗಳಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾದಂಥ ವಿಷಯವೇ? ಹಾಗಾದರೆ ಅದನ್ನೇ ನಾನು ಕಂಡುಕೊಳ್ಬೇಕು, ಅದನ್ನೇ ತಿಳಿದುಕೊಳ್ಬೇಕು. ಹಾಗಾದರೆ ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ಯಾವ ಥರ ಇರಬಲ್ಲದು? ಅಲ್ಲದೆ ನಿನ್ನಂತಹ ದೇವರಲ್ಲದೆ ಬೇರೆ ಯಾರು ತಾನೇ ಅದನ್ನು ಅರ್ಹಬಲ್ಲರು? ಅದರಿಂದ ಹೇಳ್ಕೊಡು. ಬಹಳ ಕಷ್ಟಕ್ಕೆ ಬಂತು ಯಮಧರ್ಮರನಿಗೆ. ತಕ್ಷಣ ಯೋಚನೆ ಮಾಡ್ತಾನೆ, ಹುಡುಗ ಇವನು ಚಿಕ್ಕ ಹುಡುಗರಿಗೆ ಚಾಕ್ಲೇಟ್ ಕೊಟ್ಬಿಟ್ರೆ ಸರಿ, ಮತ್ತೆ ಉಳಿದದೆಲ್ಲ ಮರೆತು ಬಿಡ್ತಾರೆ. ಹಾಗೆ ಇವನ ಹತ್ರ ದೊಡ್ಡ ದೊಡ್ಡ ಚಾಕ್ಲೇಟ್ಗಳು, ಭಾಳ ಭಾಳ ಒಳ್ಳೊಳ್ಳೆ ಚಾಕ್ಲೇಟ್ಗಳೆಲ್ಲ ಇದ್ವೇನು ಅಂತ ಹೇಳಿದ್ರೆ, ನೋಡು ನಚಿಕೇತ, ನಿನಗೆ 1000 ವರ್ಷವನ್ನು ಕೊಡ್ತೇನೆ. ಮನುಷ್ಯರೆಲ್ಲ ಸುಮ್ಮನೆ 100 ವರ್ಷ ಕೂಡ ಸರಿಯಾಗಿ ಬದುಕೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ನಿನಗೆ 1000 ವರ್ಷ ಆಯಸ್ಸನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಇಡೀ ಭೂಮಿ ಇದಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಎಷ್ಟೆಷ್ಟು ಸುಖ ಅನುಭವಿಸಬೇಕೋ ಅದಕ್ಕೆ ಬೇಕಾದಂಥ ಸಂಪತ್ತೆಲ್ಲ ಬೇಕಲ್ಲ, ಬರೀ ಭೂಮಿ ಕೊಟ್ಟು ಏನು ಮಾಡೋದು? ಬಡವನೊಬ್ಬನಿಗೆ ಆನೆ ಕೊಟ್ಟರೆ ಅವನೇನು ಮಾಡ್ತಾನೆ ಅಂತ, ಇವನಿಗೆ ಊಟಕ್ಕಿಲ್ಲ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ, ಎಷ್ಟು ಸಂಪತ್ತುಗಳಿವೆಯೋ ಅದನ್ನೆಲ್ಲ ನಿನ್ನ ವಶಕ್ಕೆ ನಾನು ಕೊಟ್ಬಿಡ್ತೇನೆ. ಅಷ್ಟೇ ಅಲ್ಲ ನಚಿಕೇತ, ಕೇಳಿಲ್ಲಿ, ಚಿನ್ನದ ರಥ ಕೊಡ್ತೇನೆ ನಿನಗೆ. ಚಿನ್ನದ ರಥ ಸಾಮಾನ್ಯ ಅಲ್ಲ, ಅದರ ಮೇಲೆ ಪ್ರಯಾಣ ಮಾಡಿಕೊಂಡು ಎಲ್ಲಿಗಂದ್ರೆ ನೀನು ಹೋಗ್ಬೋದು. ಅಷ್ಟೇ ಅಲ್ಲ ನಚಿಕೇತ, ಇನ್ನೂ ಕೆಲವು ಸ್ವಾರಸ್ಯಕರವಾದ ಚಾಕ್ಲೇಟ್ಗಳು ನನ್ನ ಹತ್ರ ಇವೆ. ಯಾವುದು ಗೊತ್ತೇನು? ಸ್ವರ್ಗಲೋಕದ ಸುರಸುಂದರಿಯರಿದ್ದಾರಲ್ಲ, ಅವರೆಲ್ಲರೂ ನಿನ್ನ ಸೇವೆ ಮಾಡಿಕೊಂಡು ನಿನಗೆ ಬೇಕಾದಂಥ ಸುಖವನ್ನು ಕೊಡುವುದಕ್ಕೆ ನಿನಗೆ ಒದಗಿಸಿ ಬಿಡ್ತೇನೆ. ಇನ್ನೇನು ಬೇಕು ಹೇಳು, ಇದಕ್ಕಿಂತಲೂ ಯಾವುದಿದೆ ಹೇಳು. ಈ ಲೋಕದಲ್ಲಿ ಇಂತಹ ಸುಖ ಅಂತ ಹೇಳ್ತಕ್ಕಂಥ ಯಾರಿಗೂ ಇಲ್ಲ, ಅಂತಹ ಸುಖ ನಿನ್ನದು ತಕೋ. ಈ ಭೂಲೋಕದಲ್ಲಿರ್ತಕ್ಕಂಥ ಜನ ಇವರಿಗೇನಾದರೂ ಇಂಥದ್ದು ವರ್ತಮಾನ ಸಿಕ್ಕಿದ್ರೆ ಈ ಥರ ಸಿಗ್ತದೆ, ಈ ಯಮ ಈ ಥರ ಕೊಡೋದು ಸಿದ್ಧವಾಗಿದ್ದಾನೆ ಅಂತ ಏನಾದರೂ ಕಂಡು ಬಂದಿದ್ರೆ ಎಲ್ಲ ಆತ್ಮ ಸಾಕ್ಷಾತ್ಕಾರ, ದೇವರು, ವೈಕುಂಠ ಇತ್ಯಾದಿ ಎಲ್ಲವನ್ನು ತ್ಯಜಿಸಿ ಇದನ್ನೇ ಅನುಭವಿಸಿಬಿಡ್ತಿದ್ರು. ಆದರೆ ಆ ಹುಡುಗ ಏನು ಹೇಳ್ತಾನೆ ಗೊತ್ತೇನು, ಆ ಚಿತ್ರವನ್ನು ನೀವು ಕಲ್ಪಿಸಿಕೊಳ್ಬೇಕು. ಚಿತ್ರ ಚಿಕ್ಕ ಹುಡುಗ, ಯಮ ಇದ್ದಾನೆ ಹೇಗಿರ್ಬೋದು ಯಮ, ಪಾಪ ನೀವು ಹೇಗೆ ತಾನೇ ಭಾವಿಸಬಲ್ಲರಿ ಅಂತೂ ಕಷ್ಟಪಡಿ. ದಡೂತಿ ಶರೀರ ಗದಾ, ಇನ್ನು ಕೆಲವು ಆಯುಧಗಳು, ಕ್ರೂರವಾದಂಥ ಮುಖ, ಭಯಂಕರವಾದಂಥ ಆಕಾರ. ಆದರೂ ಅವನು ಯಮಧರ್ಮರಾಜ, ಅವನಲ್ಲೂ ಕೂಡ ಒಳ್ಳೆಯದಿದೆ, ಒಳ್ಳೆತನ ಇದೆ ನೋಡಿ. ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಆ ಚಿಕ್ಕ ಹುಡುಗನನ್ನು ಭಾವಿಸಿ ನೋಡಿ. ಅವನು ನೋಡ್ತಾನೆ ಆ ಯಮನನ್ನು. ಯಮಧರ್ಮರಾಯ, ನಿನ್ನ ಅವತಾರಕ್ಕೆ ನಾನು ಬಹಳ ಬೆರಗಾಗಿದ್ದೇನೆ, ಸಂತೋಷ. ಆದರೆ ಆದರೆ ನೀನು 1,000 ವರ್ಷ ಆಯಸ್ಸನ್ನು ಕೊಡ್ತೀಯ ಅಂತ ಹೇಳ್ತೀಯಲ್ಲ, 1,001 ವರ್ಷ ನನ್ನ ಆಯಸ್ಸು ಮುಗಿತದೆ ತಾನೆ, ಆಮೇಲೆ ಇಂದ್ರಿಯ ಸುಖಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನೀನು ಒದಗಿಕೊಡ್ತೀಯ ಅಂತ ಹೇಳ್ತಿದ್ದೀಯಲ್ಲ, ಆ ಇಂದ್ರಿಯ ಸುಖವನ್ನು ಕೆಲವು ವರ್ಷ ಅನುಭವಿಸಬಹುದು, ಆಮೇಲೆ ಆ ಎಲ್ಲ ಇಂದ್ರಿಯಗಳು ಕೂಡ ದುರ್ಬಲವಾಗಿ ಬಿಡುತ್ತವೆ. ಆ ಎಲ್ಲ ಇಂದ್ರಿಯಗಳು ದುರ್ಬಲವಾಗಿ ಬಿಡುತ್ತವೆ, 1,000 ವರ್ಷ ಆಯಸ್ಸಿರುತ್ತದೆ. ಅನುಭವಿಸಬೇಕಾದಂಥ ಸುರಸೌಂದರ್ಯರೆಲ್ಲ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಾನು ಇಲ್ಲಿ ಅಶಕ್ತಿಯಿಂದ ಕುಣಿದಾಡ್ತಾ ಇರ್ತೇನೆ. ಈ ರೀತಿಯಲ್ಲಿ ನನ್ನ ಇಂದ್ರಿಯಗಳನ್ನೆಲ್ಲ ಸೊರಗಿಸುವಂತಹ ಆ ಇಂದ್ರಿಯ ಭೋಗವನ್ನು ನೀನು ಎಷ್ಟು ಕೊಟ್ಟಿರ್ತಾನೆ, ನನಗೇನು ಪ್ರಯೋಜನ? ಆದ್ದರಿಂದ ಓ ಯಮಧರ್ಮರಾಜ, ಆ ಸ್ವರ್ಗಲೋಕದ ಸುರಸುಂದರಿಯರೆಲ್ಲ ನಿನಗೇ ಇರಲಿ, ಆ ಚಿನ್ನದ ರಥವೂ ಕೂಡ ನಿನಗೇ ಇರಲಿ, 1,000 ವರ್ಷ ಎಲ್ಲ ಇನ್ನೂ ಎಷ್ಟು ವರ್ಷ ಬೇಕು ಅದು ನೀನೇ ಇರು, ನನಗೆ ಮಾತ್ರ ಆತ್ಮತತ್ವವನ್ನೇ ಬೋಧಿಸಬೇಕು ಅಂತ ಹೇಳ್ಕೊಡ್ತಾನೆ. ಯಾತಕ್ಕೋಸ್ಕರ ಈ ಕಥೆಯನ್ನು ಹೇಳಿಕೊಟ್ಟೆ ಅಂತ ಹೇಳಿದರೆ, ಮಣ್ಣು ಕಲ್ಲು ಚಿನ್ನ ಇವುಗಳನ್ನೆಲ್ಲ ಸಮಭಾವದಿಂದ ಕಾಣಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಏನು ಹೇಳ್ಕೊಟ್ಟಿದ್ದಾನೋ, ಈ ಲೋಕದ ಎಲ್ಲ ಭೋಗ ಭಾಗ್ಯವನ್ನು ಕೂಡ ಇದು ನನಗಲ್ಲ, ಇದು ನನಗೆ ಬೇಕಿಲ್ಲ, ನನ್ನ ಲೌಕಿಕವಾದಂಥ ಒಂದು ಶರೀರ ಯಾತ್ರೆ ಅಂತ ಹೇಳ್ತಕ್ಕಂಥದ್ದು ಏನಿದೆಯೋ ಅದು ನಡೆಯುವಷ್ಟರ ಮಟ್ಟಿಗೆ ಮಾತ್ರವೇ ನನಗೆ ಈ ಭೋಗ ಭಾಗ್ಯ, ಅಲ್ಲ ಈ ದುಡ್ಡು ಕಾಸು ಇತ್ಯಾದಿ ಬೇಕು, ಬಾಕಿ ಉಳಿದೈತಿ, ಅದಕ್ಕೂ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಮ್ಮ ಮನಸ್ಸಿಗೆ ಮುದ್ರೆ ಒತ್ತಬೇಕು. ಹಾಗೆ ಮುದ್ರೆ ಒತ್ತಿ ಯಾವುದರಲ್ಲೂ ಕೂಡ ಅದು ಅನುರಕ್ತವಾಗದಂತೆ, ಅದನ್ನು ಕಂಡು ನಾಲಿಗೆಯಲ್ಲಿ ನೀರು ಬಾರದಂತೆ, ಮನಸ್ಸಿನಲ್ಲಿ ಆಸೆ ಚಿಗುರದಂತೆ ನೋಡಿಕೊಳ್ಳಬೇಕು, ಪ್ರಯತ್ನ ಮಾಡಬೇಕು. ಇದಕ್ಕೆ ಇದು ಒಂದೇ ಸಲಕ್ಕೆ ಆಗ್ತಕ್ಕಂಥದ್ದಲ್ಲ, ಆದರೂ ಕೂಡ ಪ್ರಯತ್ನ. ಈ ಪ್ರಯತ್ನದ ಮಾತನ್ನು ಶ್ರೀಕೃಷ್ಣ ಪರಮಾದ್ಭುತವಾದ ರೀತಿಯಲ್ಲಿ ಹೇಳಿದ್ದಾನೆ, ಪ್ರತಿಯೊಬ್ಬರೂ ಕೂಡ ಮಾಡಿದ್ದಾರೆ. ಲೌಕಿಕವಾದಂಥ ಯಶಸ್ಸನ್ನು ಗಳಿಸಬೇಕಾದರೂ ಕೂಡ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬೇಕು, ಆಧ್ಯಾತ್ಮಿಕವಾಗಿ ಸಿದ್ಧರಾಗಬೇಕಾದರೂ ಕೂಡ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬೇಕು. ಅಂತೂ ಪ್ರಯತ್ನ ಮಾಡುವುದಕ್ಕೆ ಯಾವ್ಯಾವ ಕಡೆಗೆ ಗಮನ ಹರಿಸಬೇಕಾಗಿದೆ, ಯಾವ್ಯಾವ ರೀತಿಯಲ್ಲಿ ಆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಕ್ಕಂಥದ್ದು ಮಾಡಬೇಕಾಗಿದೆ, ಆಸೆ ಆಕಾಂಕ್ಷೆಗಳ ಪ್ರಲೋಭನಕ್ಕೆ ನಾವು ಒಳಗಾಗದಂತೆ ನೋಡಿಕೊಳ್ಳಬೇಕಾಗಿದೆ ಅಂತನ್ನುವ ವಿಷಯದಲ್ಲಿ ಆಲೋಚಿಸುತ್ತಾ, ಬುದ್ಧಿಯನ್ನು ಉಪಯೋಗಿಸುತ್ತಾ, ಆ ವಿವೇಕಪೂರ್ಣವಾದಂತಹ ಬುದ್ಧಿಯನ್ನು ಉಪಯೋಗಿಸುತ್ತಾ ನಮ್ಮನ್ನು ನಾವು ಹತೋಟಿಗೆ ತಂದುಕೊಳ್ಬೇಕು. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರಿ ವ್ರತೇ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಈ ಎರಡು ಶ್ಲೋಕವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು, ಒಟ್ಟಿಗೆ ಸೇರಿಕೊಂಡಿದೆ. ಅದು ಏನು ಹೇಳ್ತಾರೆ, ಶರೀರ, ಶಿರಸ್ಸು, ಕೊರಳು ಇವುಗಳನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ನೆಟ್ಟ ಕುಳಿತುಕೊಳ್ಬೇಕು. ಸ್ವಾಮಿ, ತುರ್ಯಾನಂದಜಿ ತುರ್ಯಾನಂದಜಿ ಅಂತ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು. ಅವರು ನಡೆಯುವಾಗಲೇ ಆಗಲಿ ಕುಳಿತುಕೊಳ್ಳುವಾಗಲೇ ಆಗಲಿ ಒಂದು ಸ್ವಲ್ಪವೂ ಕೂಡ ಬಗ್ಗುವವರಲ್ಲ ಅವರು, ಯಾವಾಗಲೂ ಹೀಗೆ. ಇದು ಅವರ ಲಕ್ಷಣವಿರಬಹುದು, ಆದರೆ ಬಹಳ ಅದ್ಭುತವಾದಂಥ ಒಂದು ಅಂಶ ಇದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಶರೀರವನ್ನು ನೆಟ್ಟಿಗೆ ಕುಳಿಸ್ಕೊಳ್ತಕ್ಕಂಥ ಅಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಧ್ಯಾನ ಕಾಲದಲ್ಲೂ ಕೂಡ ನೆಟ್ಟು ಕೂತ್ಕೊಳ್ಳೋಕೆ ಸುಲಭ ಆಗುತ್ತೆ. ಶರೀರವನ್ನು ಯಾವುದೇ ಕಾರಣಕ್ಕಾಗಿ ಸೊಟ್ಟಂಪಟ್ಟ ಮಾಡೋದಕ್ಕೆ ಹೋಗಲೇಬಾರ್ದು. ಮೊದಲೇ ಅದು ಸೊಟ್ಟಂಪಟ್ಟ, ಇನ್ನಷ್ಟು ಸೊಟ್ಟಂಪಟ್ಟ. ಈ ಯೋಗಶಾಸ್ತ್ರದಲ್ಲಿ ಈ ಶರೀರವನ್ನು ನೆಟ್ಟಿಗಿಡ್ತಕ್ಕಂಥ ಉದ್ದೇಶ ಏನು?